ஹரி ஓம் ஸ்ரீ குருப்பியோ நம. அப்பமம் பங்கரயிதம் அதிரம் விமலம் சதா ஆனந்த தீர்த்தமலம் பஜே தாபத்ரயாபகம் நித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாயகதரணி பாசதாம் நோஹுருதம் வரே அத்தி கல்பித கல்போயம் பிரத்யத்தி ரிஜகேசரி வியாசதீர்த்த குருபூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஐக்ரீவதாஷயான் பூஜ்யாய ராகவேந்திராய சித்திதர்மரதாய ச பஜதாம் கல்பவருஷாய நமதாம் காமதேனவே துர்வாதி த்வாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோத்யந்த தயாளவே ஆபாதமௌனி பர்யந்தம் குருநாமாக்தம் ஸ்மரே தேன விக்னாஹ ப்ரணஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்யோ நம. ನಾವು 12ನೇ ಸ್ಥಾವರ ಜಂಗಮ ಸಂಧಿ ಮಾಡ್ತಾ ಇದ್ದೀವಿ. ನಾಣ್ಯ ಪದ್ಯವನ್ನು ಓದು ಮಾಡಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಲಾಸ್ಟ್ ಕ್ಲಾಸ್ನಲ್ಲಿ ಇದು 30ನೇ ಪದ್ಯ ನೋಡಿದ್ದೀವಿ. ಕೃತ ಪ್ರತೀಕದಿ ಟಂಕಿ ಭಾರ್ಗವ ಹುತವಹ ನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತ ವಿಮಾನಿಗಳು ತಾವಾಗಿ ನೆಲೆಸಿದ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜಿಪ ಭಕುತರಿಗೆ ಕೊಡುತಿಹನು ಪರಮ ಪುರುಷಾರ್ಥ. ಇಲ್ಲಿ ನಮಗೆ ಕೃತ ಪ್ರತೀಕದಿ ಅಂದರೆ ಮಾಡಲ್ಪಟ್ಟಿರುವಂತಹ ಪ್ರತೀಕಗಳು, ಮಾಡಲ್ಪಟ್ಟಿರುವಂತಹ ಪ್ರತಿಮೆಗಳು. ಇಲ್ಲಿ ಮಾಡಲ್ಪಟ್ಟಿರುವಂತಹ ಪ್ರತಿಮೆಗಳು ಅಂತ ಹೇಳಿದರೆ ಕೆತ್ತಿದ ಪ್ರತಿಮೆಗಳಾಗಲಿ ಬಲು ವಿಧವಾದ ಪ್ರತಿಮೆಗಳಿದೆ. ಅದು ಏನು ಅಂತ ಮುಂಚೆ ನೋಡೋಣ. ಒಂದು 10 ವಿಧವಾದ ಪ್ರತಿಮೆಗಳ ಒಂದು ಪ್ರಸ್ತಾವ ಭಾಗವತದಲ್ಲಿ ಬರುತ್ತೆ. ಸೊ ಈ ಕೃತ ಪ್ರತೀಕದಿ, ಈ ವಿಧವಾಗಿ ಮಾಡಲ್ಪಟ್ಟಿರುವಂತಹ ಪ್ರತೀಕಗಳಲ್ಲಿಯೂ ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು, ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು. ಟಂಕಿ ಭಾರ್ಗವ ಪರಮಾತ್ಮನ ರೂಪಗಳು. ಟಂಕಿ ಅಂದರೆ, ಟಂಕ ಅಂದರೆ ಕಲ್ಲುಗಳನ್ನು ಪುಡಿ ಮಾಡುವಂತಹ ಒಂದು ಆಯುಧ. ಆ ಆಯುಧವನ್ನು ಧಾರಣೆ ಮಾಡಿದ ಕಾರಣದಿಂದ ಪರಮಾತ್ಮನಿಗೆ ಟಂಕಿ ಅಂತ ಕರೀತಾರೆ. ಸೊ ಟಂಕಿ ಅನ್ನುವ ಒಂದು ಪ್ರತೀಕ. ಭಾರ್ಗವ ಅಂದರೆ ಪರಶುರಾಮ, ಭೃಗುವಂಶದಲ್ಲಿ ಅವತಾರ ಮಾಡಿದಂತಹ ಪರಮಾತ್ಮನ ರೂಪ ಭಾರ್ಗವ. ಈ ವಿಧವಾಗಿ ಟಂಕಿ ಭಾರ್ಗವ ಅನ್ನುವ ಈ ಪರಮಾತ್ಮನ ರೂಪಗಳನ್ನು ಯಾರಾದರೆ ಧ್ಯಾನ ಅಂದರೆ ಇಲ್ಲಿ ಟಂಕಿ ಭಾರ್ಗವ ರೂಪಗಳನ್ನು ಪರಮಾತ್ಮನ ರೂಪವನ್ನು ಹುತವಹ ಅನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತಾ, ಅಂದರೆ ಈ ರೂಪಗಳಿಂದ ಪರಮಾತ್ಮ ಹುತವಹ ಅಂದರೆ ಅಗ್ನಿದೇವರಿಂದರೂ, ಅನಿಲ ಅಂದರೆ ವಾಯುದೇವರೆಂದರೂ, ಮೊದಲಾದಂತಹ ದಿವಿಜರು ದೇವತೆಗಳಿಂದ ತುತಿಸಿಕೊಳ್ಳುತ್ತಾ ಸ್ತೋತ್ರ ಮಾಡಿಕೊಳ್ಳುತ್ತಾ, ಅಂದರೆ ಈ ಟಂಕಿ ಭಾರ್ಗವ ರೂಪಗಳು ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುತ್ತಾ ಆ ಅಭಿಮಾನಿಗಳು ತಾವಾಗಿ ನೆಲೆಸಿದ, ಅಂದರೆ ಇವರು ಅಭಿಮಾನಿಗಳಾಗಿ ಆ ವಿಗ್ರಹಗಳಿಗೆ, ಅಂದರೆ ಮಾಡಲ್ಪಟ್ಟಿರುವಂತಹ ಆ ವಿಗ್ರಹಗಳಿಗೆ ಅಭಿಮಾನಿಗಳಾಗಿ ನೆಲೆಸಿದ್ದು ಆ ಪರಮಾತ್ಮನ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಇಂತಹ ಒಂದು ಅನುಸಂಧಾನ ಇಟ್ಟುಕೊಂಡು ಯಾರಾದರೆ ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ, ಈ ಅನುಸಂಧಾನದಿಂದ ಪ್ರತಿದಿನವೂ ಕೂಡ ಶ್ರೀ ತುಳಸಿಯಿಂದಲೂ, ಗಂಧದಿಂದಲೂ, ಅಕ್ಷತೆಯಿಂದಲೂ, ಕುಸುಮ ಅಂದರೆ ಹೂವುಗಳಿಂದಲೂ, ಫಲ ಅಂದರೆ ಹಣ್ಣುಗಳಿಂದಲೂ, ದೀಪ ದೀಪಾದಿಗಳಿಂದ, ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ, ಆಮೇಲೆ ಜೇನುತುಪ್ಪ ಸಕ್ಕರೆ, ಈ ವಿಧವಾಗಿ ಈ ಪಂಚಾಮೃತಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಭಕುತರಿಗೆ ಕೊಡುತಿಯನು ಪುರುಷಾರ್ಥ. ಆ ವಿಧವಾಗಿ ಯಾರಾದರೆ ಪರಮಾತ್ಮನ ಸ್ತೋತ್ರ ಮಾಡ್ತಾ, ಪರಮಾತ್ಮನ ಸೇವೆ ಮಾಡುತ್ತಾ ಇರ್ತಾರೋ ಆ ವಿಧವಾಗಿ ಮಾಡುವವರಿಗೆ ಪರಮಾತ್ಮ ಪುರುಷಾರ್ಥಗಳನ್ನು ಕೊಡುತ್ತಾನೆ ಅಂತ ಹೇಳಿ ಲಾಸ್ಟ್ ಕ್ಲಾಸ್ ನೋಡಿದ್ದೀವಿ. ಈ ಸಂಧಿಗೆ ಸ್ಥಾವರ ಜಂಗಮ ಸಂಧಿ ಇಲ್ಲ ಧ್ಯಾನ ಪ್ರಕ್ರಿಯಾ ಸಂಧಿ ಅನ್ನುವ ಎರಡು ಹೆಸರು ಇದೆ. ಒಂದು ಹೆಸರು ಸ್ಥಾವರ ಜಂಗಮ ಸಂಧಿ ಅನ್ನುವ ಹೆಸರು ಎಲ್ಲಿ ಪರಮಾತ್ಮನ ರೂಪಗಳಿಂದ ಅಧಿಷ್ಠಾನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಟ್ಟಿರುವಂತಹ ಹೆಸರು. ಸ್ಥಾವರಗಳಲ್ಲಿಯೂ ಜಂಗಮಗಳಲ್ಲಿಯೂ ಪರಮಾತ್ಮನ ಪ್ರತೀಕಗಳನ್ನು ನೋಡಿ ಆ ಧ್ಯಾನವನ್ನು ಮಾಡುವಂತಹ ಪ್ರಕ್ರಿಯೆ ಯಾವುದಿದೋ ಅದನ್ನು ಮಾಡಬೇಕು ಅನ್ನುವ ಕಾರಣದಿಂದ ಇದು ಸ್ಥಾವರ ಜಂಗಮ ಸಂಧಿ, ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ಎರಡು ಹೆಸರುಗಳು. ಒಂದು ಅಧಿಷ್ಠಾನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂತಹ ಹೆಸರು ಸ್ಥಾವರ ಜಂಗಮ ಸಂಧಿ. ಧ್ಯಾನ ಪ್ರಕ್ರಿಯೆ ಅಂದರೆ ಆ ಅಧಿಷ್ಠಾನಗಳಲ್ಲಿ ನಾವು ಯಾವ ವಿಧವಾದ ಅನುಸಂಧಾನವನ್ನು ಮಾಡಿ ಧ್ಯಾನವನ್ನು ಮಾಡುವ ಪ್ರಕ್ರಿಯೆಯನ್ನು ನಮಗೆ ತೋರಿಸುವಂತಹದಲ್ಲಿ ನಾವು ಹೇಗೆ ಧ್ಯಾನ ಮಾಡಬೇಕು ಅನ್ನೋದು ತಿಳಿಸುವುದರ ಕಾರಣದಿಂದ ಇದಕ್ಕೆ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತಲೂ ಹೆಸರು. ಒನ್ ಇಸ್ ಬೇಸ್ಡ್ ಆನ್ ದ ಅಧಿಷ್ಠಾನ, ಎಲ್ಲಿ ಇದೆಯೋ ಅಲ್ಲಿ ಮಾಡುವಂತಹದ್ದು. ಇನ್ನೊಂದು ಅಲ್ಲಿ ಮಾಡಬೇಕಾಗಿದ ವಿಧಾನವನ್ನು ನಮಗೆ ತಿಳಿಸಿಕೊಡುವುದು, ಅದು ಧ್ಯಾನ ಪ್ರಕ್ರಿಯಾ. ಸೊ ಈ ಎರಡು ಹೆಸರುಗಳು ಕೂಡ ಇದಕ್ಕೆ ಬಹಳ ಅನ್ವಯ ಅರ್ಥಕವಾಗಿದೆ. ಆ ಹೆಸರುಗಳಿಂದ ಈ ಸಂಧಿಯನ್ನು ಕರೆಯುವುದಕ್ಕೆ ಕಾರಣ ಅದು. ಸೊ ನೆಕ್ಸ್ಟ್ ಸದಲ್ಲಿ ನಮಗೆ ಆ ನಾಲ್ಕು ವಿಧವಾದ ಪ್ರತಿಮೆಗಳನ್ನು ಹೇಗೆ ಹೇಗೆ ಯಾವ ಅಭಿಮಾನಿ ದೇವತೆಗಳು ಹೇಗೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಎರಡು ಪದ್ಯಗಳಲ್ಲಿ ಬರುತ್ತೆ. ನಗಗಳ ಅಭಿಮಾನಿಗಳು ಎನಿಪ ಸುರರುಗಳು, ನಗಗಳ ಅಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾ ನಿಗಳೆನಿಸಿ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು. ನಗಗಳು ಅಂದ್ರೆ ನಗ, ನಗಚ್ಚತಿ ಯಾವುದು ಚಲಿಸುವುದಿಲ್ಲೋ ಅಂದ್ರೆ ಪರ್ವತಗಳಿಗೆ ನಗ ನಗ ಅಂತ ಕರೀತಾರೆ. ನಗ ಇಲ್ಲ ಅಗ ಇಲ್ಲ ಪರ್ವತ. ಸೊ ನಗ ಅಂದ್ರೆ ಪರ್ವತಗಳು, ನಗಗಳು ಪರ್ವತಗಳಿಗೆ ಅಭಿಮಾನಿಗಳಿ ಅನಿಸುವಂತಹ ಯಾವ ವಿಧವಾದ ಪರ್ವತಗಳು ಅಂದ್ರೆ ನಮಗೆ ಮೇರು ಪರ್ವತ ಆಗಲಿ, ಮಂದರ ಪರ್ವತ ಆಗಲಿ, ಹಿಮಾಚಲ ಪರ್ವತ ಆಗಲಿ, ಇಲ್ಲ ವಿಂಧ್ಯಾಪರ್ವತ ಆಗಲಿ, ಈ ವಿಧವಾಗಿ ಅನೇಕ ವಿಧವಾದ ಪರ್ವತಗಳಿದೆ. ಈ ಎಲ್ಲ ಪರ್ವತಗಳಿಗೂ ಕೂಡ ಅಭಿಮಾನಿಗಳಾದಂತಹ ದೇವತೆಗಳು. ಆ ಪ್ರತಿಯೊಂದು ವಸ್ತುಗಳು ಪ್ರಪಂಚದಲ್ಲಿ ಅದಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ. ಈ ಪರ್ವತಗಳು ಸಹಜವಾಗಿ ಅಂದ್ರೆ ಪ್ರಕೃತಿ ನಿರ್ಮಿತವಾದ ಪರ್ವತಗಳು. ಈ ಪ್ರಕೃತಿ ನಿರ್ಮಿತವಾದ ಪರ್ವತಗಳಿಗೆ ಯಾವ ದೇವತೆಗಳು ಅಭಿಮಾನಿಗಳಿದ್ದಾರೋ ಅದೇ ಅಭಿಮಾನಿ ದೇವತೆಗಳು ಅವರು ಸಹಜ ಅಚಲಗಳಿಗೇನೂ ಮಾನಿಗಳೆನಿಸಿ ಸಹಜವಾದ ಪ್ರತಿಮೆಗಳು. ನಾವು ಮುಂಚೆ ಡಿಸ್ಕಸ್ ಮಾಡಿದಂತೆ ಎರಡು ವಿಧವಾದ ಪ್ರತಿಮೆಗಳು, ಒಂದು ಮಾನವ ನಿರ್ಮಿತವಾದ ಪ್ರತಿಮೆಗಳು, ಉದಾಹರಣೆಗೆ ಒಂದು ವಿಗ್ರಹಗಳು ಇಲ್ಲ ಒಂದು ಪಟಗಳು, ಪಿಕ್ಚರ್ ಫ್ರೇಮ್ಸ್, ಈ ವಿಧವಾಗಿ ಮಾನವ ನಿರ್ಮಿತವಾದ ನಮಗೆ ಒಂದು ರೂಪವನ್ನು ಅಂದ್ರೆ ಪರಮಾತ್ಮನಿಗೆ ಕೈ ಕಾಲು ಇತ್ಯಾದಿ ರೂಪಗಳನ್ನು ಚಿಂತನೆ ಮಾಡುತ್ತಾ ಆ ರೂಪಗಳಿಂದ ಪರಮಾತ್ಮನ ಧ್ಯಾನ ಮಾಡುತ್ತೀವಿ. ಆ ಧ್ಯಾನ ಮಾಡುವ ಕಾರಣದಿಂದ ಮಾನವ ನಿರ್ಮಿತವಾದ ಪ್ರತಿಮೆಗಳಿಗೆ ಅವು ಕೃತ ಪ್ರತಿಮೆಗಳು, ಕೃತ ಪ್ರತೀಕಗಳು. ಅದು ಅಲ್ಲದೆ ಸಹಜವಾದ ಪ್ರತಿಮೆಗಳಂದರೆ ಪ್ರಕೃತಿ ನಿರ್ಮಿತವಾದ, ಪ್ರಕೃತಿಯಿಂದ ಬರ್ಣ ಅಂದ್ರೆ ಮಾನವ ನಿರ್ಮಿತವಾಗದೇ ಇರುವಂತಹದ್ದು. ಉದಾಹರಣೆಗೆ ಸಾಲಗ್ರಾಮಾದಿಗಳು ಇಲ್ಲ ಚಕ್ರಾಂಕಶಿಲಗಳು ಇವೆಲ್ಲ ಕೂಡ ಅಂದ್ರೆ ಸಹಜವಾಗಿ ಪ್ರಕೃತಿಯಲ್ಲಿ ನಮಗೆ ಲಭ್ಯವಾಗುವಂತಹ ಪರಮಾತ್ಮನ ಸನ್ನಿಧಾನ ಇರುವಂತಹ ಪ್ರತಿಮೆಗಳು, ಸಹಜ ಪ್ರತಿಮೆಗಳು ಅಂತ ಕರೆಯುವಂತಹದ್ದು. ಇವು ಸಹಜ ಪ್ರತಿಮೆಗಳು, ಆಮೇಲೆ ಕೃತ ಪ್ರತಿಮೆಗಳು. ಇದರಲ್ಲಿ ಸಹಜ ಪ್ರತಿಮೆಗಳು ಯಾವುದಿದೋ ಅವು ಸಹಜ, ಸಹಜ ಅಂದ್ರೆ ಪ್ರಕೃತಿ ನಿರ್ಮಿತವಾದ ಅಂದ್ರೆ ಮಾನವ ನಿರ್ಮಿತವಾಗದೇ ಇರುವಂತಹ ಪ್ರತಿಮೆಗಳು ಯಾವುದಿದೋ ಆ ಸಹಜ ಪ್ರತಿಮೆಗಳಿಗೆ ಹೇಗಾದರೆ ಪರ್ವತಗಳು ಪ್ರಕೃತಿ ನಿರ್ಮಿತವಾಗಿ ಮಾನವ ನಿರ್ಮಿತವಾಗದೇ ಇದೆಯೋ ಅದೇ ವಿಧವಾಗಿ ಸಹಜ ಅಚಲ ಪ್ರತಿಮೆಗಳು ಕೂಡ, ಚಲ ಪ್ರತಿಮೆಗಳು ಅಚಲ ಪ್ರತಿಮೆಗಳು. ಚಲ ಅಂದ್ರೆ ಚೇತನ ಪ್ರತಿಮೆಗಳು, ಅಚಲ ಪ್ರತಿಮೆಗಳಂದ್ರೆ ಜಡ ಪ್ರತಿಮೆಗಳು. ಜಡ ಪ್ರತಿಮೆಗಳಲ್ಲಿ ಸಹಜವಾದ ಜಡ ಪ್ರತಿಮೆಗಳು, ಈ ಸಹಜವಾದ ಜಡ ಪ್ರತಿಮೆಗಳಿಗೆ ಮಾನಿಗಳೆನಿಸಿ ಅಂದ್ರೆ ಅಭಿಮಾನಿಗಳೆನಿಸುವಂತಹ ಅಂದ್ರೆ ಈ ಪರ್ವತಗಳಿಗೆ ಅಭಿಮಾನಿಗಳಾದಂತಹ ಸುರರುಗಳು ಅಂದ್ರೆ ದೇವತೆಗಳೇ ಅವರೇ ಈ ಸಹಜವಾದ ಅಚಲ ಪ್ರತಿಮೆಗಳಿಗೂ ಕೂಡ ಅಭಿಮಾನಿಗಳು ಅಂತ ಕರೆಯಲ್ಪಡುತ್ತಾ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು. ಶ್ರೀ ವಾಸುದೇವ ರೂಪಕ ಪರಮಾತ್ಮನ ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನೆಂದರೆ ಯಾವ ವಿಧವಾಗಾದರೆ ಸಹಜವಾಗಿರುವಂತಹ ಪರ್ವತಗಳಿಗೆ ಅಭಿಮಾನಿಗಳ ಆಗಿದ್ದಾರೋ ಅದೇ ದೇವತೆಗಳು ಸಹಜವಾಗಿರುವಂತಹ ಸಾಲಗ್ರಾಮಾದಿ ಶಿಲಗಳಿಗೂ ಕೂಡ ಅಭಿಮಾನಿಗಳಾಗಿದ್ದಾರೆ. ಆ ಅಭಿಮಾನಿಗಳಾಗಿ ಅದರ ಅಂತರ್ಗತನಾಗಿರುವಂತಹ ಶ್ರೀ ವಾಸುದೇವ ನಾಮಕ ಪರಮಾತ್ಮನ ಯಾವತ್ತೂ ಎಲ್ಲ ಕಾಲದಲ್ಲಿಯೂ ಕೂಡ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರು ಯಾವ ವಿಧವಾದ ಅನುಸಂಧಾನದಿಂದ ಮಾಡ್ತಾ ಇರ್ತಾರೆ? ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ. ಆ ವಿಧವಾಗಿ ಅವರು ಪೂಜೆಯನ್ನು ಮಾಡುತ್ತಾ ಇದ್ದರೆ ಅವರು ಹೇಗೆ ಮಾಡ್ತಾರೆ ಅನ್ನೋದು ನಾವು ಸ್ವಲ್ಪ ಚಿಂತನೆ ಮಾಡುತ್ತಾ ಪರಮಾತ್ಮನ ಸ್ವಗತ ಭೇದ ವಿವರ್ಜಿತನ, ಸ್ವಗತ ಭೇದ ವಿವರ್ಜಿತ ಅಂದ್ರೆ ಏನು? ಪರಸ್ಪರ ಅಧಿಷ್ಠಾನಗತ ರೂಪಗಳಿಗೆ ಪರಸ್ಪರ ಭೇದವಿಲ್ಲ ಅಂತ. ಸ್ವಗತ ತನ್ನಲ್ಲಿ ಇರುವಂತಹ ಭೇದ ಭೇದಗಳನ್ನು ವಿವರ್ಜಿತ ದೂರ ಮಾಡಿದವನು ಅಂದ್ರೆ ಪರಮಾತ್ಮನ ಮೂಲ ರೂಪಕ್ಕೂ ಪರಮಾತ್ಮನ ಅವತಾರಗಳಿಗೂ ಭೇದವಿಲ್ಲ. ಪರಮಾತ್ಮನ ಒಂದು ಗುಣಗೂ ಪರಮಾತ್ಮನ ಇನ್ನೊಂದು ಗುಣಗೂ ಭೇದವಿಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಭೇದವಿಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಕ್ರಿಯೆಗಳಿಗೂ ಭೇದವಿಲ್ಲ. ಈ ವಿಧವಾಗಿ ಪರಸ್ಪರ ಭೇದರಹಿತನಾದವನು ಪರಮಾತ್ಮ ಅನ್ನುವ ಒಂದು ಅನುಸಂಧಾನ ಇರಬೇಕು. ಅದಕ್ಕೆ ಸ್ವಗತ, ಸ್ವಗತ ಅಂದ್ರೆ ತನ್ನಲ್ಲಿ ಇರುವಂತಹ ಭೇದವನ್ನು ವಿವರಿಸಿತ ಮಾಡ ಅಂದ್ರೆ ತನ್ನಲ್ಲಿ ಯಾವ ಭೇದವಾದ ಭೇದಗಳು ಇಲ್ಲ. ಪರಮಾತ್ಮನ ಸಮಸ್ತ ರೂಪಗಳು ಅವು ಅಭೇದವಾದ ರೂಪಗಳು. ಉದಾಹರಣೆಗೆ ಕೆಲವು ಜನ ಪರಮಾತ್ಮನ ಪರಶುರಾಮ ರೂಪ ಕಮ್ಮಿ, ಪರಮಾತ್ಮನ ಕೃಷ್ಣ ರೂಪ ಪೂರ್ಣಾವತಾರ ಇತ್ಯಾದಿ ಮಿಸ್ಕಾನ್ಸೆಪ್ಷನ್ಸ್ ಇದೆ. ಆ ವಿಧವಾದ ಮಿಸ್ಕಾನ್ಸೆಪ್ಷನ್ ಇಲ್ಲದೆ ಪ್ರತಿಯೊಂದು ಅವತಾರ ಪ್ರತಿಯೊಂದು ರೂಪ ಪರಮಾತ್ಮನ ರೂಪ ಪೂರ್ಣವಾದ ರೂಪಗಳು. ಪೂರ್ಣಾತ್ ಪೂರ್ಣ ಮುದಚಿತೆ ಅಂತ ಹೇಳಿದಂತೆ ಪರಮಾತ್ಮನ ಸಮಸ್ತ ರೂಪಗಳು ಪೂರ್ಣವಾದ ರೂಪಗಳು ಅಂದರೆ ಅವೆಲ್ಲವೂ ಕೂಡ ಇನ್ಫೈನೈಟ್ ಅಂಡ್ ಕಂಪ್ಲೀಟ್. ಅದಕ್ಕೆ ಪರಮಾತ್ಮನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದವಿಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಭೇದವಿಲ್ಲ. ಈ ವಿಧವಾದ ಒಂದು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ, ನಾಲ್ಕು ವಿಧವಾದ ಪ್ರತೀಕಗಳು. ಈ ನಾಲ್ಕು ಪ್ರತೀಕಗಳೇನು? ಒಂದು ಛಲ ಪುರುಷ ಪ್ರತೀಕ ಅಂದ್ರೆ ಚಲಿಸುವಂತಹ ಚೇತನಾತ್ಮಕ ಪುರುಷ ಪ್ರತೀಕ ಒಂದು, ಚಲ ಚೇತನಾತ್ಮಕ ಸ್ತ್ರೀ ಪ್ರತೀಕ ಒಂದು. ಸೊ ಈ ಪುರುಷ ಪ್ರತೀಕದಲ್ಲಿಯೂ ಸ್ತ್ರೀ ಪ್ರತೀಕದಲ್ಲಿಯೂ ಪರಮಾತ್ಮನ ರೂಪಗಳಿವೆ. ಅಷ್ಟೇ ಅಲ್ಲದೆ ಜಡ ಪ್ರತೀಕಗಳಲ್ಲಿಯೂ ಸಹಜವಾದದ್ದು ಅಂದ್ರೆ ಮಾನವ ನಿರ್ಮಿತವಾಗದೇ ಇರುವಂತಹ ಪ್ರತೀಕಗಳು, ಅದಾದ ಮೇಲೆ ಕೃತ ಪ್ರತೀಕಗಳು, ಮಾನವ ನಿರ್ಮಿತವಾದ ವಿಗ್ರಹಾದಿಗಳು ಯಾವುದಿದೋ ಆ ವಿಧವಾದ ಪ್ರತೀಕಗಳು. ಇಲ್ಲಿ ನಾವು ಒಂದು ವಿಧವಾದ ಪ್ರತಿಮೆಗಳಂದ್ರೆ ಮಾನವ ನಿರ್ಮಿತವಾದ ಪ್ರತಿಮೆಗಳು ಎಷ್ಟು ವಿಧವಾಗಿದೆ ಅನ್ನೋದು ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ನಮಗೆ ಅಲ್ಲಿ ಒಂದು 27ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಅಲ್ಲಿ ಹೇಳ್ತಾರೆ. ಶೈಲಿ ದಾರುಮಯಿ ಲೌಹಿ ಲೇಪ್ಯ ಲೇಖ್ಯಾಚ ಸೈಕತಿ ಮನೋಮಯಿ ಮಣಿಮಯಿ ಪ್ರತಿಮಾ ಅಷ್ಟವಿಧ ಸ್ಮೃತ ಚಲ ಅಚಲ ಇತಿ ದ್ವಿವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾಸಾವಾಹನೆ ನ ಸ್ತಃ ಸ್ಥಿರಾಯಾಮ್ ಉದ್ಧ ವಾರ್ಚನೆ ಅಂಥೇಳಿ ಇಲ್ಲಿ 10 ವಿಧವಾದ ಪ್ರತಿಮೆಗಳನ್ನು ಹೇಳ್ತಾರೆ. ಏನು 10 ವಿಧವಾದ ಪ್ರತಿಮೆಗಳಂದ್ರೆ ಶೈಲಿ ಅಂದ್ರೆ ಶಿಲಾ. ನಾವು ಟೆಂಪಲ್ಸ್ನಲ್ಲಿ ಎಲ್ಲ ದೇವಾಲಯಗಳಲ್ಲಿಯೂ ನಾವು ವಿಗ್ರಹಗಳನ್ನು ನೋಡ್ತೀವಿ, ಅದು ಏನು ಶಿಲಾ ನಿರ್ಮಿತವಾದ ಶಿಲಾಮಯವಾದ ಶಿಲದಿಂದ ಮಾಡಲ್ಪಟ್ಟಿರುವಂತಹ ಪ್ರತಿಮೆಗಳು ಒಂದು ಒನ್ ಟೈಪ್. ಸೊ ಶೈಲಿ ಅಂದ್ರೆ ಶಿಲೆಯಿಂದ ಮಾಡಲ್ಪಟ್ಟಿರುವಂತಹ ಶಿಲಾಮಯವಾದ ಪ್ರತಿಮೆಗಳು ಒಂದು. ಅದಾದ ಮೇಲೆ ದಾರುಮಯಿ, ದಾರುಮಯಿ ಅಂದ್ರೆ ಚೆಕ್ ವುಡ್, ವುಡ್ ಇಂದ ವುಡ್ ಬಿಲ್ಟ್ ಔಟ್ ಆಫ್ ವುಡ್. ಸೊ ದಾರುಮಯಿ ವುಡ್ ಇಂದ ಬಿಲ್ಡ್ ಮಾಡಿದಂತಹ ಪ್ರತಿಮೆಗಳು. ದಾರು ಅಂದ್ರೆ ವೃಕ್ಷ ಸಂಬಂಧವಾದದ್ದು, ದಾರು ವೃಕ್ಷ ಸಂಬಂಧವಾದ ದಾರುಯಿಂದ ನಿರ್ಮಿತವಾದದ್ದುಕ್ಕೋಸ್ಕರ ದಾರುಮಯಿ ಅಂತ ಕರೀತಾರೆ. ಸೊ ಇದು ಎರಡನೇ ವಿಧವಾದ ಪ್ರತಿಮೆ. ಅದಾದ ಮೇಲೆ ಲೌಹಿ, ಲೋಹದಿಂದ. ಲೋಹ ಅಂದ್ರೆ ಏನು, ಕಾಂಸಿ ಆಗಲಿ, ಕಾಪರ್, ಅಯರ್ನ್ ಇಲ್ಲ ಇಂತಹ ವಿಗ್ರಹಗಳು ಇಲ್ಲ ಪಂಚಲೋಹ, ಈ ವಿಧವಾಗಿ ಲೋಹಗಳಿಂದ ನಿರ್ಮಿತವಾದ ತಾಮ್ರಾದಿಗಳಿಂದ ನಿರ್ಮಿತವಾದ ಪ್ರತಿಮೆಗಳಿಗೆ ಲೌಹಿ, ಲೋಹ ನಿರ್ಮಿತವಾದ ಪ್ರತಿಮೆಗಳಿಗೆ ಲೌಹಿ ಅಂತ ಕರೀತಾರೆ. ಅದಾದ ಮೇಲೆ ಲೇಪ್ಯ ಅಂದ್ರೆ, ಲೇಪ್ಯ ಅಂದ್ರೆ ಲೇಪದಿಂದ ಲಿಪ್ತವಾದಂತಹ, ಅಂದ್ರೆ ಉದಾಹರಣೆಗೆ ವ್ಯಾಕ್ಸ್, ವ್ಯಾಕ್ಸ್ ಇಲ್ಲ ಯಾವ್ದಾದ್ರು ಕೆಮಿಕಲ್ ಇಂದಾದ್ರಿ, ರಸಗಳಿಂದ, ಆ ರಸಾಯನಗಳಿಂದ, ಸೊ ಔಷಧಗಳಿಂದ, ಈ ವಿಧವಾಗಿ ಔಷಧ ರಸ ಸಂಲಿಪ್ತವಾದಂತಹ ಲೇಪ ಲಿಪ್ತ ಲೇಪನ ಮಾಡುವಂತಹ ಪ್ರತಿಮೆಗಳಿಗೆ ಲೇಪ್ಯ ಪ್ರತಿಮೆಗಳು ಅಂತ ಕರೀತಾರೆ. ಅದು ನಾಲ್ಕನೆಯದು. ಅದಾದ ಮೇಲೆ ಲೇಖ್ಯ, ಲೇಖ್ಯ ಅಂದ್ರೆ ಲಿಖನ ಮಾಡುವಂತಹದ್ದು, ಲಿಖಿತ ಚಿತ್ರ ಪ್ರತಿಮೆ, ಪಿಕ್ಚರ್ಸ್. ನಾವು ಫೋಟೋಸ್ ನಲ್ಲಿ ಇಲ್ಲ ಹ್ಯಾಂಡ್ ಡ್ರಾನ್ ಪಿಕ್ಚರ್ಸ್ ಇರಬಹುದು, ಈ ವಿಧವಾಗಿ ಕೈಯಿಂದ ಬರೆದಂತಹ ಲೇಖ ಪಟಾದಿ ಲಿಖಿತವಾದ ಚಿತ್ರ ಪ್ರತಿಮೆಗಳಿಗೆ ಪಿಕ್ಚರ್ಸ್, ಇದಕ್ಕೂ ಲೇಖ್ಯ ಅಂತ ಕರೀತಾರೆ. ಲಿಖಿತವಾದಂತಹದ್ದು ಲೇಖ್ಯ ಪ್ರತಿಮೆಗಳು. ಅದಾದ ಮೇಲೆ ಸೈಕತಿ, ಸೈಕತಿ ಅಂದ್ರೆ ಸಿಕತ ಅಂದ್ರೆ ಉಸು, ಉಸು ಇಲ್ಲ ಮಣ್ಣು, ಮಡ್ ಆರ್ ಸ್ಯಾಂಡ್, ಇದರಿಂದ ನಿರ್ಮಿತವಾದ ಪ್ರತಿಮೆಗಳಿಗೆ ಸೈಕತಿ ಸಿಕತ, ಉಸುವಿನಿಂದ ಈ ಮರಳಿಂದ ನಿರ್ಮಿತವಾದ ಪ್ರತಿಮೆಗಳಿಗೆ ಸೈಕತಿ ಅಂತ ಕರೀತಾರೆ. ಅದಾದ ಮೇಲೆ ಮನೋಮಯಿ ಅಂತ ಕರೀತಾರೆ. ಮನೋಮಯಿ ಅಂದ್ರೆ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡೋ ಪ್ರತಿಮೆ. ಇದು ದಿಸ್ ಆರ್ ನಾಟ್ ಟ್ಯಾಂಜಿಬಲ್, ಆದ್ರೂ ಕೂಡ ಅದು ಕೂಡ ಜಡ ನಿರ್ಮಿತವಾದದೆ, ವಾಸನಾಮಯವಾದ ಪ್ರತೀಕ ಪ್ರತಿಮೆ. ಅದಕ್ಕೆ ಮನೋಮಯಿ ಕೂಡ ಜಡ ಪ್ರತಿಮೆಗಳಲ್ಲಿಯೇ ಬರುತ್ತೆ. ಯಾಕಂದ್ರೆ ಜಡ ಮನಸ್ಸಿನಿಂದ ನಾವು ಧ್ಯಾನದಲ್ಲಿ ಯಾವ ಪರಮಾತ್ಮನ ರೂಪವನ್ನು ನಿರ್ಮಾಣ ಚಿತ್ರಣ ಮಾಡಿಕೊಳ್ತೀವೋ, ಅಂದ್ರೆ ಧ್ಯಾನಾಲೋಚನ ಪ್ರತಿಬಿಂಬಾಕೃತಿ ಅಂತೇಳಿ. ಈ ವಿಧವಾಗಿ ಮನೋಮಯಿ ಅಂದ್ರೆ ಮನಸ್ಸು, ಜಡ ಮನಸ್ಸಿನಿಂದ ನಿರ್ಮಿತವಾದ ಪ್ರತಿಮೆ ಕೂಡ ವಾಸನಾಮಯ ಪ್ರತಿಮಾ. ನಮಗೆ ವಾಟ್ ಎವರ್ ಥಾಟ್ಸ್ ವಿ ಹ್ಯಾವ್, ಬೇಸ್ಡ್ ಆನ್ ದ ಥಾಟ್ಸ್ ವಿ ಕನ್ಸೀವ್ ಎ ಪಿಕ್ಚರ್, ಅದಕ್ಕೆ ಅದು ಮನೋಮಯವಾದ ಪ್ರತಿಮೆ ಕೂಡ ಜಡ ಪ್ರತಿಮೆಯಲ್ಲೇ ಬರುತ್ತೆ. ಸೊ ಇದು ಮನೋಮಯಿ. ಅದಾದ ಮೇಲೆ ಮಣಿಮಯಿ, ಮಣಿಮಯಿ ಅಂದ್ರೆ ಪ್ರೆಷಸ್ ಸ್ಟೋನ್ಸ್ ಇಂದ, ಅಂದ್ರೆ ಸೂರ್ಯಕಾಂತ ಇಲ್ಲ ಗ್ರೀನ್ ಸ್ಟೋನ್ಸ್ ಆರ್ ಪ್ರೆಷಸ್ ಸ್ಟೋನ್ಸ್, ವಜ್ರ, ವೈಡೂರ್ಯ, ಮಾಣಿಕ್ಯ ಇತ್ಯಾದಿ ನವ ರತ್ನಗಳಿಂದ ನಿರ್ಮಿತವಾದ ಮಣಿಮಯಿ ಅಂತೇಳಿ. ಸೊ ಪ್ರೆಷಸ್ ಸ್ಟೋನ್ಸ್ ಇಂದ ನಿರ್ಮಿತವಾದ ಪ್ರತಿಮೆಗಳಿಗೆ ಮಣಿಮಯಿ ಅಂತ ಕರೀತಾರೆ. ಈ ವಿಧವಾಗಿ ಪ್ರತಿಮಾ ಅಷ್ಟವಿಧಾಸ್ಮತಃ, ಈ 8 ವಿಧವಾದ ಪ್ರತಿಮೆಗಳು. ಅದಾದ ಮೇಲೆ ನಮಗೆ ಸಹಜವಾದ ಚಲ ಪ್ರತಿಮೆಗಳು, ಅಚಲ ಅಂದ್ರೆ ಚೇತನಾ ಪ್ರತಿಮೆಗಳು ಒಂದು, ಆಮೇಲೆ ಸಹಜವಾದ ಜಡ ಪ್ರತಿಮೆಗಳು, ಇವೆರಡು ಸೇರಿದ 10 ಆಗುತ್ತೆ. ಸೊ ಈ ವಿಧವಾಗಿ 10 ವಿಧವಾದ ದಶವಿಧ ಪ್ರತಿಮಾ ಲಕ್ಷಣಗಳು ನಮಗೆ ಭಾಗವತದಲ್ಲಿ ಪ್ರಸ್ತಾವನೆ ಮಾಡಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಪರಮಾತ್ಮನ 4 ಪ್ರತೀಕದಿಂದ ಬೇಸಿಕಲಿ ಬ್ರಾಡ್ ಆಗಿ 4 ಕ್ಯಾಟಗರೀಸ್, ಒಂದು ಚಲ ಪುರುಷ, ಇನ್ನೊಂದು ಚಲ ಸ್ತ್ರೀ ಪ್ರತಿಮೆಗಳು, ಇನ್ನೊಂದು ಅಚಲವಾದ ಸಹಜ ಪ್ರತಿಮೆಗಳು, ಇನ್ನೊಂದು ಅಚಲವಾದ ಮಾನವ ನಿರ್ಮಿತ ಪ್ರತಿಮೆಗಳು. ಮಾನವ ನಿರ್ಮಿತ ಪ್ರತಿಮೆಗಳು ಅಗೈನ್ 8 ಕೈಂಡ್ಸ್. ಈ ವಿಧವಾಗಿ 4 ವಿಧವಾದ 4 ಪ್ರತೀಕದಿ ತಿಳಿದು ಪೂಜಿಸೇ, ಈ ವಿಧವಾಗಿ ನಾವು ತಿಳ್ಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಅಲ್ಲಿ ನಮಗೆ ಇಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಡ್ಪ. ಇದಕ್ಕೆ ಕೆಲವು ಪುಸ್ತಕಗಳಲ್ಲಿ ವಿಗತ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಡ್ಪ ಅಂತಿದೆ. ಸೊ ವಿಗತ ಸಂಸಾರಾಬ್ಧಿ ಅಂದ್ರೆ ನಮಗೆ ಬಿಡಿಸಲ್ಪಟ್ಟಿರುವಂತಹ ಸಂಸಾರ ಅಂತ ಒಂದರ್ಥ ಬರುತ್ತೆ. ವಿಗತ ಅಂದ್ರೆ ಹೋಗಲ್ಪಟ್ಟಿರುವಂತಹದ್ದು, ಹೋಗಲ್ಪಟ್ಟಿರುವಂತಹ ಸಂಸಾರ ಅಂದ್ರೆ ಹೋಗಲ್ಪಟ್ಟಿದ್ದ ಸಂಸಾರವನ್ನು ದಾಟಿಸುವಂದು ಎಂತಹದ್ದು ಅದು ಅಷ್ಟು ಸರಿಯಾಗಿಲ್ಲ. ಕೆಲವು ಕಡೆ ಅರ್ಥವನ್ನು ಹೇಗೆ ಮಾಡ್ತಾರೆ ಅಂದ್ರೆ ವಿಗತ ಅಂದ್ರೆ ಹೋಗಲ್ಪಟ್ಟಿದಂತಹ ಅಹಂ ಮಮಕಾರಾದಿಗಳಿಂದ ಕೂಡಿದವಾದಂತಹ ಅಂತಹ ವ್ಯಕ್ತಿಗೆ ಸಂಸಾರಾಬ್ಧಿ ದಾಟಿಸ್ತಾನೆ ಅಂತೇಳಿ. ಬಟ್ ಇಲ್ಲಿ ಅಹಂಕಾರ ಮಮಕಾರಗಳ ಪ್ರಸ್ತಾವನೆ ಇಲ್ಲ. ಸೊ ಅದನ್ನು ನಾವು ಅಧ್ಯಾಹಾರ ಮಾಡ್ಕೋಬೇಕು. ಸೊ ಇಷ್ಟು ಒಂದು ಕಷ್ಟಪಡದೆ ಇಗಡ ಸಂಸಾರಾಬ್ಧಿ ಅನ್ನುವ ಪಾಠ ತಗೊಂಡ್ರೆ, ಇಗಡ ಅಂದ್ರೆ ಅಲ್ಲಿ ಕಷ್ಟತರವಾದಂತಹ, ನಿಮಗೆ ದಾಟಲಿಕ್ಕೆ ಬಹಳ ಕಷ್ಟತರವಾದಂತಹ, ಇಗಡ ಅಂದ್ರೆ ಕಷ್ಟಗಳಿಂದ ಅಂದ್ರೆ ದಟ್ ವಿಚ್ ಇಸ್ ಟಫ್ ಟು ಕ್ರಾಸ್. ಸೊ ಇಗಡ ಸಂಸಾರಾಬ್ಧಿ ದಾಟಿಸಿ ಅಂದ್ರೆ ಬಹಳ ಕಷ್ಟತರವಾದಂತಹ ಸಂಸಾರ ಸಮುದ್ರವನ್ನು ದಾಟಿಸಿ ಮುಕ್ತರನ್ನು ಮಾಡ್ಪ, ಅವರಿಗೆ ಮುಕ್ತಿಯನ್ನು ವಿರಜಾ ನದಿ ಸ್ನಾನವನ್ನು ಮಾಡಿಸಿ ಮೋಕ್ಷಕ್ಕೆ ಕರೆಕೊಂಡು ಹೋಗ್ತಾನೆ ಪರಮಾತ್ಮ ಅಂತೇಳಿ ಈ ವಿಧವಾದ ಪರಮಾತ್ಮನ ಅನುಸಂಧಾನ ಮಾಡುವವರಿಗೆ ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕಗಳಿಂದ ತಿಳಿದು ಪೂಜೆ ಮಾಡುವವರಿಗೆ ಈ ಕಷ್ಟತರವಾದಂತಹ ಸಂಸಾರ ಸಮುದ್ರವನ್ನು ದಾಟಿಸಿ ಮುಕ್ತರನ್ನು ಮಾಡ್ಪ, ಪರಮಾತ್ಮ ಅವರಿಗೆ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ ಅನ್ನುವ ಭಾವವನ್ನು ಇಲ್ಲಿ ಹೇಳಿದ್ದಾರೆ. ಮತ್ತೊಂದು ಸಾರಿ ಓದ್ಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ಇದರಲ್ಲಿ ನಗಗಳ ಅಭಿಮಾನಿಗಳು ಎನಿಪ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳು ಎನಿಸಿ ಶ್ರೀ ವಾಸುದೇವನ ಪೂಜಿಸುತ್ತಲೇ ಇಹರು ಸ್ವಗತ ಭೇದ ವಿವರ್ಜಿತನ ನಾಲ್ ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ಇಗಡ ಸಂಸಾರ ಅಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ ಅನ್ನುವುದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ಇನ್ನೊಂದು ಹೇಳ್ತಾ ಇದ್ದಾರೆ. ಆವ ಕ್ಷೇತ್ರಕ್ಕೆ ಪೋದರಿನ್ನೇ ನಾವತಿತ್ತದಿ ಮುನುಗಳೇನಿನ್ನಾವ ಜಪತಪ ಹೋಮದಾನವ ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮಸ್ಥಾವರ ಜೀವರುಳು ಪರಿಪೂರ್ಣನೆಂದು ಅರಿಯ ದೇಹ ಮಾನವರು. ಇಲ್ಲಿ ಒಂದು ಸುಂದರವಾದ ಒಂದು ಭಾವ, ಯಾವ ಕ್ಷೇತ್ರಕ್ಕೆ ಅಂದ್ರೆ ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೆ ಏನು ಫಲವಿದೆ, ಯಾವ ತೀರ್ಥಗಳಲ್ಲಿ ಮುನಿಗಿದರೆ ಏನು ಫಲವಿದೆ, ಯಾವ ವಿಧವಾದ ಜಪ ತಪ ಹೋಮ ದಾನವ ಮಾಡಿದರೆ ಫಲವೇನಿದೆ ಅಂತೇಳಿ, ಯಾವುದಕ್ಕೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರಗಳೆಲ್ಲ ಇವು ಬಹಳ ವಿಸ್ತಾರವಾಗಿ ಮಾಡಬೇಕು ಅಂದ್ರೆ ನಮಗೆ ವಿಧಿಯನ್ನು ಮಾಡಿದ್ದಾರೆ. ಸೊ ಇಷ್ಟು ಎಲ್ಲ ಇದಕ್ಕೆ ಅತ್ಯಂತ ಫಲವಿದೆ, ಬಹಳ ಫಲವಾಗಿದೆ, ಫಲಕಾರಿ ಆಗದ್ದು ಅಂತ ಹೇಳಿದ ಮೇಲೆ ಇಲ್ಲಿ ಯಾವ ಫಲವೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ವ, ಯಾಕೆ? ಇದು ಸ್ವಲ್ಪ ಗೊಂದಲಕ್ಕೆ ಮಾಡುವಂತಹ ಗೊಂದಲ ಉಂಟಾಗು ಮಾಡುವಂತಹ ಒಂದು ವಿಷಯ. ಆದರೆ ಅದನ್ನು ನಾವು ನೆಕ್ಸ್ಟ್ ಮೂರ್ ಲೈನ್ ಓದಿದ್ರೆ ಅದರ ಸಮಾಧಾನ ಸಿಗುತ್ತೆ. ಅಂದ್ರೆ ಇವೆಲ್ಲದಕ್ಕೂ ಫಲವಿಲ್ಲ ಅಂತ ಹೇಳಿದ್ರೆ, ನಾವು ಪುಣ್ಯಕ್ಷೇತ್ರಕ್ಕೆ ಹೋದರೆ ಆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಆ ಪುಣ್ಯಕ್ಷೇತ್ರದಲ್ಲಿ ಇರುವ ಆ ಪರಮಾತ್ಮನ ರೂಪಗಳು ಆ ಪುಣ್ಯಕ್ಷೇತ್ರದಲ್ಲಿ ಹೇಗಿರುತ್ತೆ ಅಂದ್ರೆ ಅಲ್ಲಿರುವಂತಹ ತೀರ್ಥಗಳಲ್ಲಿಯೂ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡ್ತಾ ಇರೋ ಅಂದ್ರೆ ಆ ಪುಣ್ಯಕ್ಷೇತ್ರಕ್ಕೆ ಅಂದು ಒಂದು ಒಂದು ಮಹತ್ವ ಬರಲಿಕ್ಕೆ ಕಾರಣವೇನು? ಆ ಪರಮಾತ್ಮನ ಒಂದು ಅಚಿಂತ್ಯದ್ಭುತ ರೂಪಗಳು, ಅನಂತ ರೂಪಗಳು, ಆ ಅನಂತ ರೂಪಗಳಲ್ಲಿರುವಂತಹ ಆ ಭೇದ ವಿವರ್ಜಿತತ್ವ, ಇದೆಲ್ಲವೂ ತಿಳುಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋದರೆ ಫಲವಿದೆ ಹೊರತು ಸುಮ್ಮನೆ ಪುಣ್ಯಕ್ಷೇತ್ರಕ್ಕೆ ಹೋದರೆ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರಿಯಾದ ಜ್ಞಾನದಿಂದ ನಾವು ಈ ಕಾರ್ಯಗಳನ್ನು ಮಾಡಿದರೆ ಅನಂತ ಫಲ ಸಿಗತ್ತೆ. ಸೊ ಇವೆಲ್ಲವೂ ನಾಟ್ ಟು ಬಿ ಡನ್ ಅಂತ ಅರ್ಥಲ್ಲ, ಇವೆಲ್ಲವೂ ಬಹಳ ಇಂಪಾರ್ಟೆಂಟ್. ಆದರೆ ಅದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ? ಇವೆಲ್ಲವೂ ಕೂಡ ನಾವು ಪರಮಾತ್ಮನ ಪರಿಪೂರ್ಣತ್ವವನ್ನು ತಿಳ್ಕೊಂಡು ಮಾಡಿದ ಮಾನವನಿಗೆ ಅವೆಲ್ಲ ಉಪಯೋಗ ಪಡುತ್ತೆ, ಇಲ್ಲದ್ರೆ ಅವು ಉಪಯೋಗ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ತೀರ್ಥದಿ ಮುನುಗಳೇನು, ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತೀರ್ಥ ಸ್ನಾನ ಮಾಡಿದರೆ ಏನು ಫಲವಿಲ್ಲ ಅಂತ ಹೇಳಿದರೆ ಅದಕ್ಕೆ ಮೊಸಳಿ ಇತ್ಯಾದಿಗಳು ಯಾವಾಗಲೂ ಗಂಗಾ ತೀರ್ಥಗಳಲ್ಲಿ ಯಾವಾಗಲೂ ಮುಳುಗಿರುತ್ತೆ, ಆದರೆ ಅದಕ್ಕೆ ಯಾವ ಫಲವೂ ಸಿಗುವುದಿಲ್ಲ. ಯಾಕೆ? ಸುಮ್ಮನೆ ನೀರಿನಲ್ಲಿ ಮುಳುಗಿದರೆ ಯಾವ ಫಲವೂ ಸಿಗುವುದಿಲ್ಲ. ಆ ನೀರಿನಲ್ಲಿ ಮುಳುಗಿದಾಗ ಆ ನೀರಿನ ಅಭಿಮಾನಿ ದೇವತೆ ಆ ಪರಮಾತ್ಮನ ರೂಪವನ್ನು ನಿತ್ಯವೂ ಸೇವನೆ ಮಾಡ್ತಾ ಇರ್ತಾಳೆ. ಮಾಡುವಂತಹ ಅಭಿಮಾನಿ ದೇವತೆ ಆ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಅವರು ಜ್ಞಾನಪೂರ್ಣರಾಗಿ ಇದ್ದಾಗ ಅವರಿಗೆ ಅತ್ಯಂತ ಫಲವನ್ನು ಕೊಡ್ತಾ ಇರ್ತಾಳೆ ಅನ್ನುವ ಒಂದು ಅನುಸಂಧಾನ ಇರಬೇಕು. ಸುಮ್ಮನೆ ನೀರಿನಲ್ಲಿ ಮುಳುಗಿದ್ರೆ ಲಾಭವಿಲ್ಲ. ಸೊ ಅದನ್ನು ನಾವು ಮುಖ್ಯವಾಗಿ ದೃಷ್ಟಿಯಲ್ಲಿ ಇಟ್ಕೋಬೇಕು. ಜಪ ತಪ, ಜಪವನ್ನು ಮಾಡಿದರೆ ಅಂದ್ರೆ ಸುಮ್ಮನೆ ನಾವು ಜಪ ಏನು ಗೊತ್ತಿಲ್ಲದೆ ಜಪವನ್ನು ಮಾಡಿದರೆ ಏನು ತಂತ್ರಸಾರದಲ್ಲಿ ಹೇಳಿದಂತಹ ಒಂದು ಜಪವನ್ನು ನಾವು ಸುಮ್ಮನೆ ಮಾಡ್ತೀವಿ. ಆ ಸುಮ್ಮನೆ ಜಪವನ್ನು ಮಾಡಿದ್ರೆ ಯಾವ ಫಲವೂ ಇಲ್ಲ. ಆ ಜಪವನ್ನು ಮಾಡುವಾಗ ಆ ಜಪದ ಹಿನ್ನೆಲೆಯಲ್ಲಿ ಆ ಜಪವನ್ನು ಮಾಡುವುದು ಯಾಕೆ ಅನ್ನುವುದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಮಂತ್ರ ಅರ್ಥವನ್ನು ವಿಚಾರಣೆ ಮಾಡಿ, ಸೊ ಆ ಮಂತ್ರದ ಸುಮ್ಮನೆ ಜಪ ಸುಮ್ಮನೆ 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 ರಿಪೀಟ್ ಮಾಡ್ತಾ ಇದ್ರೆ ಜಪ ಲಾಭ ಇಲ್ಲ. ಆ ಜಪದಲ್ಲಿರುವಂತಹ ಆ ಮಂತ್ರವರ್ಣ ದೇವತೆಗಳನ್ನು, ಆ ಮಂತ್ರ ಅರ್ಥವನ್ನು ವಿಚಾರ ಮಾಡಿ, ಆ ಮಂತ್ರವರ್ಣ ಅಭಿಮಾನಿ ದೇವತೆಗಳು ಹೇಗೆ ಪರಮಾತ್ಮನ ಸೇವೆಯನ್ನು ನಿತ್ಯವೂ ಮಾಡ್ತಾ ಇರ್ತಾರೆ ಅನ್ನುವ ಅನುಸಂಧಾನದಿಂದ ಮಾಡಿದರೆ ನಮಗೆ ಫಲ ಸಿಗುತ್ತೆ ಹೊರತು ಸುಮ್ಮನೆ ಜಪ ಮಾಡಿದ್ರೆ ಫಲವಿಲ್ಲ. ಅದೇ ವಿಧವಾಗಿ ತಪ ತಪಸ್ಸು ಅಂದ್ರೆ ಏನು? ನಾನಾ ವಿಧವಾದ ತಪಸ್ಸುಗಳಿದೆ. ಉದಾಹರಣೆಗೆ ಪಂಚಾಗ್ನಿಯಲ್ಲಿರುವಂತಹ ತಪಸ್ಸು ಅಂದ್ರೆ ನಾಲ್ಕು ಕಡೆ ನಾಲ್ಕು ಬೆಂಕಿಯನ್ನು ಹಾಕೊಂಡು ಮೇಲೆ ಸೂರ್ಯಾಗ್ನಿಯನ್ನು ಇಟ್ಕೊಂಡು ಪಂಚಾಗ್ನಿ ಐದು ವಿಧವಾದ ಅಗ್ನಿಗಳ ಮಧ್ಯದಲ್ಲಿ ಮೈ ಬಿಸಿ ಮೈಯನ್ನು ಇನ್ನೂ ಬಿಸಿ ಮಾಡಿಕೊಂಡು ತಪಸ್ಸು ಸುಮ್ಮನೆ ಮಾಡಿದರೆ ಫಲವಿಲ್ಲ. ಆ ತಪಸ್ಸಿನಲ್ಲಿ ಆ ನಾವು ತಪನ ಅಂದ್ರೆ ಏನು? ತಪಸ್ಸು ತಪವಾಗಬೇಕಂದ್ರೆ ಮನಸ್ಸು ಪರಮಾತ್ಮನ ನೋಡಬೇಕು 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 ಅಂತ ತಪಿಸಬೇಕು. ಆ ವಿಧವಾದ ಒಂದು ತಪನ ಇದ್ದು ನಾವು ಮಾಡಿದ್ರೆ ಅದು ಫಲವಿರುತ್ತೆ ಹೊರತು ಸುಮ್ಮನೆ ಪಂಚಾಗ್ನಿಯಲ್ಲಿ ಇದ್ದು ತಪಸ್ಸು ಮಾಡಿದ್ರೆ ಫಲವಿಲ್ಲ ಅಂತ ಹೇಳಿದ್ರೆ ಜಪ ತಪ ಅದೇ ವಿಧವಾಗಿ ಹೋಮ ಹೋಮವನ್ನು ಮಾಡಿದ್ರೆ ಅಂತೆ ಸುಮ್ಮನೆ ಆಹುತಿ ಕೊಟ್ಟರೆ ಲಾಭವಿಲ್ಲ, ಸುಮ್ಮನೆ ಹೋಮ ಮಾಡಿದ್ರೆ ಲಾಭವಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಲಾಭವಿಲ್ಲ. ಆ ಹೋಮದಲ್ಲಿ ಮಾಡುವಾಗ ಅಲ್ಲಿರುವ ಪರಮಾತ್ಮ ರೂಪಗಳು, ಆ ಹೋಮದಲ್ಲಿ ಮಾಡುವ ಆ ಮಂತ್ರ ಅರ್ಥಗಳನ್ನು ನಾವು ಅನುಸಂಧಾನ ಮಾಡಿಕೊಂಡು ಆ ಹೋಮಗಳನ್ನು ಮಾಡಿದರೆ ಅಲ್ಲಿರುವ ಪರಮಾತ್ಮ ರೂಪಗಳನ್ನು ನಾವು ಚಿಂತನೆ ಮಾಡಿದರೆ ಫಲವಿರುತ್ತೆ ಹೊರತು ಸುಮ್ಮನೆ ಹೋಮ ಮಾಡಿದ್ರೆ ಫಲವಿಲ್ಲ. ದಾನವನ್ನು ಮಾಡಿದರೆ ಅದೇ ವಿಧವಾಗಿ ದಾನಗಳನ್ನು ಕೊಟ್ಟಾಗ ಗೋದಾನ ಭೂದಾನ ಹಿರಣ್ಯ ದಾನಗಳನ್ನು ಕೊಟ್ಟಾಗ ಆ ದಾನವನ್ನು ಸ್ವೀಕಾರ ಮಾಡುವವರ ಅಂತರ್ಯಾಮಿ ಪರಮಾತ್ಮ ರೂಪಗಳು, ನಮ್ಮ ಒಳಗ ಅಂತರ್ಯಾಮಿ ಆಗಿರುವ ಪರಮಾತ್ಮ ರೂಪಗಳು, ನಾಹಂಕತ್ತ ಅನ್ನುವ ಅನುಸಂಧಾನದಿಂದ ನಾವು ಕೊಡ್ತಾ ಇದ್ದೀವಿ ಅನ್ನುವ ಭಾವನೆಯನ್ನು ಬಿಟ್ಟು ಪರಮಾತ್ಮ ಒಂದು ರೂಪದಿಂದ ತಾನಿದ್ದು ಇನ್ನೊಂದು ರೂಪಕ್ಕೆ ತಾನು ಕೊಡಿಸ್ತಾ ಇರ್ತಾನೆ, ಅವನೇ ಮಾಡಿ ಮಾಡಿಸುವ, ಅವನು ಕೊಟ್ಟರೆ ಇದೆ ಅವನು ಕೊಡದಿದ್ರೆ ಇಲ್ಲ, ಆ ದಾನವನ್ನು ಮಾಡಿ ಮಾಡಿಸುವವನು ಅವನೇ ಅನ್ನುವ ತಿಳುವಳಿಕೆಯಿಂದ ನಾವು ದಾನಗಳನ್ನು ಮಾಡಿದರೆ ಫಲವಿರುತ್ತೆ ಹೊರತು ಸುಮ್ಮನೆ ದಾನ ಮಾಡಿದರೆ ಫಲವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಜಪ ತಪ ಹೋಮ ದಾನವ ಮಾಡಿ ಫಲವೇನು? ಸುಮ್ಮನೆ ಮಾಡಿದ್ರೆ ಫಲವಿಲ್ಲ. ಅವೆಲ್ಲದಕ್ಕೂ ಅತ್ಯಂತ ಫಲ ಯಾವಾಗ ಸಿಗುತ್ತೆ? ಪರಮಾತ್ಮನ ಸೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ ಜೀವರಲು ಪರಿಪೂರ್ಣನೆಂದು ಅರಿಯದೇ ಮಾಡಿದರೆ ಫಲವಿಲ್ಲ. ಪರಿಪೂರ್ಣನೆಂದು ಅರಿದು ತಿಳಿದು ಮಾಡಿದರೆ ಅಂತಹ ಮಾನವರಿಗೆ ಅತ್ಯಂತ ಫಲ ಸಿಗುತ್ತೆ ಅನ್ನುವ ಒಂದು ನಾವು ಸರಿಯಾದ ಅರ್ಥವನ್ನು ತಿಳ್ಕೋಬೇಕು. ಶ್ರೀವರ ಶ್ರೀವರ ಶ್ರೀಧರ ಶ್ರೀಕರ ಇವೆಲ್ಲ ಕೂಡ ಪರಮಾತ್ಮನ ಹೆಸರುಗಳೇ. ಸೊ ಶ್ರೀವರ ಲಕ್ಷ್ಮೀದೇವಿಗಿಂತಲೂ ಶ್ರೇಷ್ಠನಾದವನು. ಶ್ರೀವರ ಲಕ್ಷ್ಮೀಪತಿ ಒಂದರ್ಥ, ಶ್ರೀ ಲಕ್ಷ್ಮಿಯ ಪತಿ, ವರ ಅಂದ್ರೆ ಪತಿ ಅಂತ ಒಂದರ್ಥ, ಇನ್ನೊಂದು ಶ್ರೀವರ ಅಂದ್ರೆ ಶ್ರೇಷ್ಠ, ಲಕ್ಷ್ಮಿಗಿಂತಲೂ ಶ್ರೇಷ್ಠನಾದವನು ಅಂತ ಇನ್ನೊಂದರ್ಥ. ಸೊ ಶ್ರೀವರನಾದಂತಹ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ ಜೀವರುಳು. ಜಂಗಮ ಅಂದ್ರೆ ಮೂವ್ಮೆಂಟ್ ಆಗ ಇರುವಂತಹದ್ದು, ಸ್ಥಾವರ ಅಂದ್ರೆ ಒಂದೇ ಕಡೆ ಇರುವಂತಹದ್ದು. ಸೊ ಒಂದು ಚೇತನ ಒಂದು ಜಡ ಅಂತೇಳಿ, ಚೇತನ ಜಡಗಳಲ್ಲಿ ಇರುವಂತಹ ಒಂದು ಅರ್ಥ. ಇಲ್ಲ, ಜಂಗಮ ಸ್ಥಾವರ ಜೀವರುಳು ಅಂದ್ರೆ ಮೊಬೈಲ್ ಲಿವಿಂಗ್ ಬೀಯಿಂಗ್ಸ್ ಅಂಡ್ ಸ್ಟಾಟಿಕ್ ಲಿವಿಂಗ್ ಬೀಯಿಂಗ್ಸ್. ಒಂದು ಕಡೆ ಅಂದ್ರೆ ವೃಕ್ಷಾದಿಗಳು ಸ್ಥಾವರ ಜೀವಿಗಳು, ಜಂಗಮ ಜೀವಿಗಳು ಅಂದ್ರೆ ಜಂತುಗಳು, ಜಂಗಮ ಜೀವಗಳು. ಈ ವಿಧವಾಗಿ ಜಂಗಮ ಸ್ಥಾವರ ಜೀವರ ಒಳಗೆ ಪರಿಪೂರ್ಣನು, ಅಲ್ಲಿರುವ ಪರಮಾತ್ಮನ ರೂಪಗಳು ಪರಿಪೂರ್ಣನಾಗಿರುವೆ ಅಂತ ಹೇಳಿ ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೂಡ ಶ್ಲೋಕ ಬರುತ್ತೆ ಏನಂದ್ರೆ, ಪಂಡಿತೆ ನಾಯಿಯಲ್ಲಿಯೂ ಪಂಡಿತನಲ್ಲಿಯೂ ಎಲ್ಲಾ ಕಡೆ ಇರುವಂತಹ ಪರಮಾತ್ಮನ ರೂಪಗಳು ಪೂರ್ಣವಾಗಿರುವಂತಹ ರೂಪಗಳೇ, ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಪರಮಾತ್ಮ ಪೂರ್ಣನಾಗಿರ್ತಾನೆ ಅಂತೇಳಿ ಪರಿಪೂರ್ಣನೆಂದು ಅರಿಯದಿಹ. ಆ ವಿಧವಾಗಿ ತಿಳಿಕೊಳ್ಳದೇ ಇರುವಂತಹ ಮಾನವರು ಅವರಿಗೆ ಯಾವ ಫಲವೂ ಸಿಗುದಿಲ್ಲ. ಇವೆಲ್ಲವೂ ಕೂಡ ತಿಳ್ಕೊಂಡು ಮಾಡಿದ್ರೆ ಪರಮಾತ್ಮ ಸಂಪೂರ್ಣ ಫಲವನ್ನು ಕೊಡ್ತಾನೆ ಅನ್ನುವುದನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ಸೊ ಇಲ್ಲಿಗೆ ಈ ಸಂಧಿ ಮುಗಿಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನಾಡಿ ಪ್ರಕರಣ ಸಂಧಿಯನ್ನು ಶುರು ಮಾಡ್ತೀವಿ. ಇವತ್ತು ಇಲ್ಲಿಗೆ ನಾವು ಬ್ರೇಕ್ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾ ದರದಿ ಕೇಳುವುದು.